ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ಪರಿಶೂನ್ಯವೇ ಎಂದೆಂದು ಪರಿತಾಪವೇ, ಈ ಲೋಕ ತ್ಯಜಿಸಿ ಪರಲೋಕಕ್ಕಾಗಿ ತವ ಕಾಪಡು ಮಾನವ. ಈ ಲೋಕ ಪರಿಶೂನ್ಯವೇ ಎಂದೆಂದು ಪರಿತಾಪವೇ, ತ್ಯಜಿಸಿ ಪರಲೋಕಕ್ಕಾಗಿ ತವ ಕಾಪಡು ಮಾನವ. ಈ ಲೋಕ ಯಾತ್ರೆಯು ಬಲುವಲ್ಪವೆಂದು ತಿಳಿದಿಲ್ಲವೇನು ಓ ಮಾನವ? ಚಿಂತೆಯು ಕ್ಷಣ ಮಾತ್ರವೆಂಬ ಅರಿವಿಲ್ಲವೇನು ಓ ಮಾನವ? ಕ್ರಿಸ್ತ ನಿನ್ನಯ ಜೀವಿತವೆಂದು ಆತ ನಿನಗೆ ಸರ್ವಸ್ವವೆಂದು ಯೋಚಿಸಬಾರದೇಕೆ, ಯೋಚಿಸಬಾರದೇಕೆ? ಪರಿಶೂನ್ಯವೇ ಎಂದೆಂದು ಪರಿತಾಪವೇ, ಈ ಲೋಕ ತ್ಯಜಿಸಿ ಪರಲೋಕಕ್ಕಾಗಿ ತವ ಕಾಪಡು ಮಾನವ. ಯಾತ್ರೆಯು ಬಲುವರ್ಥವೆಂದು ತಿಳಿದಿಲ್ಲವೇನು ಓ ಮಾನವ? ಈ ಲೋಕವೆಲ್ಲವೂ ಪರಿಮಾಯ ಎಂದು ಅರಿವಿಲ್ಲವೇನು ಓ ಮಾನವ? ಅಂತ್ಯದವರೆಗೂ ಸಂರಕ್ಷಿಸುವ ದೇವರಿಗೆಂದೆಂದು ಒಪ್ಪಿಸಿಕೊಳ್ಳುತ್ತಾ ಜೀವಿಸಬಾರದೇಕೆ, ಜೀವಿಸಬಾರದೇಕೆ? ಈ ಲೋಕ ಪರಿಶೂನ್ಯವೇ ಎಂದೆಂದು ಪರಿತಾಪವೇ, ಈ ಲೋಕ ತ್ಯಜಿಸಿ ಪರಲೋಕಕ್ಕಾಗಿ ತವ ಕಾಪಡು ಮಾನವ. ಪರಿಶೂನ್ಯವೇ ಎಂದೆಂದು ಪರಿತಾಪವೇ, ಈ ಲೋಕ ತ್ಯಜಿಸಿ ಪರಲೋಕಕ್ಕಾಗಿ ತವ ಕಾಪಡು ಮಾನವ.
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ದೃಢೀಕರಿಸುವ ನ್ಯಾಯ ವಿಚಾರಣೆ. ದೃಢೀಕರಿಸುವ ನ್ಯಾಯ ವಿಚಾರಣೆ ಅದನ್ನು ಆಂಗ್ಲ ಭಾಷೆಯಲ್ಲಿ ಇನ್ವೆಸ್ಟಿಗೇಟಿವ್ ಜಜ್ಮೆಂಟ್ ಎಂಬುದಾಗಿ ಕರೆಯುವಂತೆಯವರಾಗಿದ್ದಾರೆ. ಏನು ಇದರ ಅರ್ಥ ಎಂಬುದಾಗಿ ನಾವು ನೋಡುವುದಾದರೆ, ಯೇಸು ಸ್ವಾಮಿ ಈ ಲೋಕಕ್ಕೆ ಎರಡನೇ ಸಾರಿ ಬಂದು ನ್ಯಾಯ ತೀರ್ಪು ಮಾಡುವುದಕ್ಕೂ ಮೊದಲು ನಮ್ಮ ಪ್ರತಿಯೊಬ್ಬೊಬ್ಬರ ಜೀವನ ಚರಿತ್ರೆಯನ್ನು ತೆಗೆದು ಸಂಪೂರ್ಣವಾಗಿ ಪರೀಕ್ಷಿಸುವಂತೆವನಾಗಿದ್ದಾನೆ, ವಿಚಾರಣೆ ಮಾಡುವಂತೆವನಾಗಿದ್ದಾನೆ. ಅದನ್ನೇ ಇನ್ವೆಸ್ಟಿಗೇಟಿವ್ ಜಜ್ಮೆಂಟ್ ಎಂಬುದಾಗಿಯೂ, ದೃಢೀಕರಿಸುವ ನ್ಯಾಯ ವಿಚಾರಣೆ ಎಂಬುದಾಗಿಯೂ ಕರೆಯುವಂಥವರಾಗಿದ್ದೇವೆ. ಹೇಗೆ ಯೇಸುಸ್ವಾಮಿ ಈ ನ್ಯಾಯ ವಿಚಾರಣೆಯನ್ನು ಮಾಡ್ತಕ್ಕಂಥವರಾಗಿದ್ದಾರೆ ಎಂಬುದನ್ನು ನೋಡುವುದಕ್ಕೂ ಮೊದಲು ನಾವು ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ತಲೆಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಮತ್ತೊಂದು ಆವೃತ್ತಿ ನಿನ್ನ ಪಾದ ಸನ್ನಿಧಾನಕ್ಕೆ ಬಂದಿದ್ದೇವೆ ಸ್ವಾಮಿ. ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸಲು ಹೋಗುವಾಗ ಪರಿಶುದ್ಧಾತ್ಮನ ಮುಖಾಂತರವಾಗಿ ತುಂಬಿಸು ಅಪ್ಪ. ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ನಿನ್ನ ಆತ್ಮನ ಮುಖಾಂತರವಾಗಿ ನೀನು ಅವರ ಹೃದಯದಲ್ಲಿ ಮಾತನಾಡು. ಆ ನಿಮಿತ್ತವಾಗಿ ಹೌದು, ಯೇಸು ಸ್ವಾಮಿ ನಮ್ಮ ಮಹಾಯಾಜಕನಾಗಿದ್ದು ನಮಗೋಸ್ಕರ ಪರಲೋಕದಲ್ಲಿ ನ್ಯಾಯ ವಿಚಾರಣೆಯನ್ನು ಆರಂಭಿಸಿದ್ದಾನೆ. ನಾವು ಈ ಲೋಕದಲ್ಲಿ ಪರಿಶುದ್ಧರಾಗಿ ಜೀವಿಸಬೇಕು ಅನ್ನುವಂತಹ ಮನಸ್ಥಿತಿಯನ್ನು ಪ್ರತಿಯೊಬ್ಬೊಬ್ಬರಿಗೂ ಅನುಗ್ರಹಿಸಿಕೊಟ್ಟು ಮನ ತಿರುಗಿ ನಿನ್ನ ಪರಲೋಕ ರಾಜ್ಯಕ್ಕೆ ನಾವು ಬಾಧ್ಯಸ್ಥರಾಗುವಾಗೆ ಈ ವಾಕ್ಯವನ್ನು ನಮ್ಮ ಮನಸ್ಸಿನಲ್ಲಿ ಆಳವಾಗಿ ಅಂಗೀಕರಿಸಿಕೊಳ್ಳುವಾಗೆ ಸಹಾಯ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ಕೇಳುಗರೆ, ಜ್ಞಾನಿಯಾದ ಸಲಮೋನನು ಈ ರೀತಿಯಾಗಿ ಹೇಳುವಂತೆವನಾಗಿದ್ದಾನೆ. ಪ್ರಸಂಗಿ 12:13-14 ವಚನಗಳನ್ನು ನಾವು ನೋಡುವುದಾದರೆ, ಸಮಸ್ತ ವಿಷಯವನ್ನು ನಾವು ಹೇಳಿ ಮುಗಿಸೋಣ, ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಪಾಲಿಸು, ಇದೇ ಮನುಷ್ಯನ ಪ್ರಮುಖ ಕರ್ತವ್ಯ. ಒಳ್ಳೆಯದಾಗಲಿ ಕೆಟ್ಟದಾಗಲಿ ಪ್ರತಿಯೊಂದು ರಹಸ್ಯದ ಸಂಗತಿಗಳು ದೇವರು ಪ್ರತಿಯೊಂದು ಕೆಲಸವನ್ನು ಕುರಿತು ನ್ಯಾಯ ವಿಚಾರಣೆಗೆ ತರುವವನಾಗಿದ್ದಾನೆ ಎಂಬುದಾಗಿ ತಿಳಿಸುವಂತೆವನಾಗಿದ್ದಾನೆ. ಇದೇ ಪ್ರಸಂಗಿ ಪುಸ್ತಕ 3:17 ಮತ್ತೊಂದು ವಾಕ್ಯವನ್ನು ಆತನು ಹೀಗೆ ತಿಳಿಸುವಂತೆವನಾಗಿದ್ದಾನೆ. ನಾನು ನನ್ನ ಹೃದಯದಲ್ಲಿ ನೀತಿವಂತನು ದುಷ್ಟರನ್ನು ದೇವರು ತೀರ್ಪು ಮಾಡುವನು, ಪ್ರತಿಯೊಂದು ಉದ್ದೇಶಕ್ಕೂ ಪ್ರತಿಯೊಂದು ಕೆಲಸಕ್ಕೂ ಸಮಯವಿದೆ ಎಂದು ಅಂದುಕೊಂಡೆನು ಎಂಬುದಾಗಿ ತಿಳಿಸುವಂತೆವನಾಗಿದ್ದಾನೆ. ಎರಡೂ ವಾಕ್ಯಗಳನ್ನು ಗಮನಿಸುವುದಾದರೆ, ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ದೇವರು ನ್ಯಾಯ ವಿಚಾರಣೆಗೆ ಎಲ್ಲವನ್ನ ತರುವಂತೆವನಾಗಿದ್ದಾನೆ. ಅದಕ್ಕೆ ಸಮಯವನ್ನು ಸಹ ಒಳ್ಳೆಯವರಿಗೂ ಕೆಟ್ಟವರಿಗೂ ದುಷ್ಟರಿಗೂ ನೀತಿವಂತರಿಗೂ ನ್ಯಾಯ ತೀರ್ಪು ಮಾಡಲು ದೇವರು ಸಮಯವನ್ನು ನಿರ್ಧರಿಸಿದ್ದಾನೆ ಅನ್ನುವುದನ್ನು ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಸತ್ಯವೇದದಲ್ಲಿ ದೇವರು ಯಾರನ್ನು ಯಾವುದೇ ವಿಚಾರಣೆಗೆ ಒಳಪಡಿಸದೆ ತೀರ್ಪನ್ನು ನೀಡುವುದಿಲ್ಲ, ಅಂದರೆ ದಂಡನೆಯನ್ನು ನೀಡುವುದಿಲ್ಲ. ಅಂದರೆ ದೇವರು ಮೊದಲು ವಿಚಾರಿಸುವಂಥವನಾಗಿದ್ದಾನೆ, ನಂತರ ತೀರ್ಪನ್ನು ಅಥವಾ ದಂಡನೆಯನ್ನು ನೀಡುವಂಥವನಾಗಿದ್ದಾನೆ. ನಮಗೆ ಹೀಗಾಗಲೇ ತಿಳಿದುಕೊಂಡಿದ್ದೇವೆ, ದೇವರು ಮಹಾಪರಿಶುದ್ಧ ಸ್ಥಳದಲ್ಲಿ ಕ್ರಿಸ್ತಶಕ 1844 ಅಕ್ಟೋಬರ್ 27 ನ್ಯಾಯ ವಿಚಾರಣೆಯ ಆರಂಭವಾಗಿದೆ ಎಂಬುದನ್ನು ನಾವು ಹೇಳುವಂಥವರಾಗಿದ್ದೇವೆ. ಅದನ್ನು 2300 ಪ್ರವಾದನೆ ದಾನಿಯೇಲನ ಪುಸ್ತಕ 8:14 ಮೂಲಕವಾಗಿ ನಾವು ಅದನ್ನು ಕಲಿತಿದ್ದೇವೆ. ಅದನ್ನೇ ಸತ್ಯವೇದ ತಜ್ಞರು ಪ್ರೀ ಅಡ್ವೆಂಟ್ ಜಜ್ಮೆಂಟ್, ಅಂದರೆ ಯೇಸು ಸ್ವಾಮಿ ಎರಡನೇ ಸಾರಿ ಈ ಲೋಕಕ್ಕೆ ಬರುವುದಕ್ಕಿಂತ ಮೊದಲು ನ್ಯಾಯ ವಿಚಾರಣೆಯನ್ನು ಮಾಡುವಂಥವನಾಗಿದ್ದಾನೆ ಅನ್ನುವಂಥದ್ದನ್ನೇ ಇನ್ವೆಸ್ಟಿಗೇಟಿವ್ ಜಜ್ಮೆಂಟ್, ಅಂದರೆ ದೃಢೀಕರಿಸುವ ನ್ಯಾಯ ವಿಚಾರಣೆ ಎಂಬುದನ್ನು ನಾವು ದೇವರ ವಾಕ್ಯದಲ್ಲಿ ಗಮನಿಸಬಹುದಾಗಿದೆ. ಆದರೆ ಈ ನ್ಯಾಯ ವಿಚಾರಣೆಗೆ ದೇವರು ಹೇಗೆ ಒಳಪಡಿಸುವಂಥವನಾಗಿದ್ದಾನೆ ಎಂಬುದನ್ನು ನಾವು ನೋಡುವುದಾದರೆ, ಈ ನ್ಯಾಯ ವಿಚಾರಣೆಯನ್ನು ದೇವರು ನ್ಯಾಯಸ್ಥಾನದಲ್ಲಿ ಕುಳಿತುಕೊಂಡು ನಮ್ಮ ಪ್ರತಿಯೊಬ್ಬೊಬ್ಬರ ಜೀವನ ಚರಿತ್ರೆಯನ್ನು ಪರೀಕ್ಷಿಸುವವನಾಗಿದ್ದಾನೆ. ಎಂದರೆ ನಾವು ಸರಿಯಾಗಿ ದೇವರ ನ್ಯಾಯ ಪ್ರಮಾಣಕ್ಕೆ ತಕ್ಕಂತೆ ನಡೆದುಕೊಂಡಿದ್ದೇವಾ ಎಂಬುದನ್ನು ನಮ್ಮ ಜೀವನ ಚರಿತ್ರೆಯನ್ನು ತೆಗೆದು ನ್ಯಾಯ ಪ್ರಮಾಣದ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿ ಪರೀಕ್ಷೆ ಮಾಡುವವನಾಗಿದ್ದಾನೆ. ಪರಲೋಕದ ಪುಸ್ತಕದಲ್ಲಿ ಇದನ್ನೆಲ್ಲ ಯಾರು ಬರೆಯುವವರಾಗಿದ್ದಾರೆ, ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯಗಳನ್ನು ಯಾರು ಬರೆಯುವವರಾಗಿದ್ದಾರೆ ಎಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಸಂಗಿ 5:6 ನಿನ್ನ ಬಾಯಿ ನಿನ್ನ ದೇಹವನ್ನು ಪಾಪ ಮಾಡಿಸುವಂತೆ ಬಿಡಬೇಡ, ಇಲ್ಲವೇ ಅದು ತಪ್ಪು ಎಂದು ದೇವರ ಮುಂದೆ ಹೇಳಬೇಡ. ಇದರಿಂದ ದೇವರು ಯಾಕೆ ನಿನ್ನ ಮಾತಿಗೆ ಕೋಪಗೊಂಡು ನಿನ್ನ ಕೈಗಳ ಕೆಲಸವನ್ನು ಹಾಳು ಮಾಡಬೇಕು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಈ ವಾಕ್ಯದ ಪ್ರಕಾರವಾಗಿ ನಾವು ನೋಡುವುದಾದರೆ, ನಾವು ಏನು ಮಾತನಾಡುತ್ತೇವೆ ಎಂಬುದರ ಬಗ್ಗೆ ತುಂಬ ಜಾಗರೂಕತೆಯಿಂದ ಇರಬೇಕು. ಯಾಕೆಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ನಾವು ಹಾಡುವ ಪ್ರತಿಯೊಂದು ಮಾತುಗಳನ್ನು ಪರಲೋಕದ ಪುಸ್ತಕದಲ್ಲಿ ದೇವದೂತರು ಎಲ್ಲವನ್ನ ಚರಿತ್ರೆಯಾಗಿ ಒಂದು ಪಟ್ಟಿಯ ರೀತಿಯಲ್ಲಿ ಬರೆದಿಡುವವರಾಗಿದ್ದಾರೆ. ಮತ್ತೊಂದು ವಾಕ್ಯ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ, ಮತ್ತಾಯನ ಸುವಾರ್ತೆ 12:36 ವಚನದಲ್ಲಿ, ಅಂದರೆ ನಾನು ನಿಮಗೆ ಹೇಳುವುದೇನೆಂದರೆ ಮನುಷ್ಯರು ಹಾಡುವ ಪ್ರತಿಯೊಂದು ವ್ಯರ್ಥವಾದ ಮಾತಿಗಾಗಿ ನ್ಯಾಯ ವಿಚಾರಣೆಯ ದಿನದಲ್ಲಿ ಅವರು ಲೆಕ್ಕ ಕೊಡಬೇಕು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ನಾವು ಏನೆಲ್ಲ ವ್ಯರ್ಥವಾದ ಮಾತುಗಳನ್ನು ಹಾಡುವವರಾಗಿದ್ದೇವೆ, ಎಲ್ಲದಕ್ಕೂ ಸಹ ನ್ಯಾಯ ವಿಚಾರಣೆ ದಿನದಲ್ಲಿ ನಾವು ಲೆಕ್ಕವನ್ನು ನೀಡಬೇಕಾಗುತ್ತದೆ. ಅದಕ್ಕಾಗಿಯೇ ನ್ಯಾಯ ವಿಚಾರಣೆ ಬಗ್ಗೆ ದಾನಿಯೇಲನ ಪುಸ್ತಕ 7:9-10 ನಾವು ನೋಡುವುದಾದರೆ, ನಾವು ಈ ವಾಕ್ಯದಲ್ಲಿ ಗಮನಿಸುವುದಾದರೆ, ನಾನು ನೋಡುತ್ತಿದ್ದ ಹಾಗೆ ಸಿಂಹಾಸನಗಳು ಹಾಕಲ್ಪಟ್ಟವು, ಅದರ ಮೇಲೆ ಪೂರ್ವಿಕನೊಬ್ಬನು ಕುಳಿತುಕೊಂಡಿದ್ದನು. ಆತನ ವಸ್ತ್ರಗಳು ಹಿಮದಂತೆ ಬಿಳುಪಾಗಿದ್ದೆವು, ಆತನ ತಲೆ ಕುದುರು ಶುದ್ಧ ಉಣ್ಣೆಯಂತೆಯೂ, ಆತನ ಸಿಂಹಾಸನವು ಅಗ್ನಿಜ್ವಾಲೆಯಂತೆಯೂ, ಆತನ ಚಕ್ರಗಳು ಹುರಿಯುವ ಬೆಂಕಿಯಂತೆಯೂ ಇದ್ದವು, ಹಾಗೂ ಆತನ ಸನ್ನಿಧಿಯಲ್ಲಿ ಅಗ್ನಿ ಪ್ರವಾಹವು ಹೊರಟು ಬಂದಿತು. ಸಹಸ್ರ ಸಹಸ್ರ ಆತನಿಗೆ ಸೇವೆ ಮಾಡಿದರು, ಲಕ್ಷೋಪಲಕ್ಷ ಆತನ ಮುಂದೆ ನಿಂತುಕೊಂಡರು, ನ್ಯಾಯಸಭೆಯವರು ಕೂತುಕೊಂಡರು ಮತ್ತು ಪುಸ್ತಕಗಳು ತೆರೆಯಲ್ಪಟ್ಟವು. ಸತ್ಯವೇದ ತಿಳಿಸ್ತಕ್ಕಂಥದ್ದಾಗಿದೆ, ನ್ಯಾಯಸಭೆಯು ಕುಳಿತುಕೊಂಡರು, ಪುಸ್ತಕಗಳು ತೆರೆಯಲ್ಪಡ್ತು ಎಂಬುದಾಗಿ. ನ್ಯಾಯ ವಿಚಾರಣೆಯಲ್ಲಿ ನ್ಯಾಯಾಲಯದಲ್ಲಿ ನಮಗೆ ಸಾಕ್ಷಿ ಕೊಡ್ತಕ್ಕಂತಹ, ನಮ್ಮ ಬಗ್ಗೆ ತಿಳಿಸ್ತಕ್ಕಂತಹ ಮುಖ್ಯವಾದಂತಹ ವಿಚಾರ ಏನೆಂದರೆ ಪುಸ್ತಕಗಳು, ಬರೆದಿರತಕ್ಕಂತಹ ಕಾಗದಗಳು. ಅದಕ್ಕೋಸ್ಕರವೇ ಇಲ್ಲಿ ತಿಳಿಸ್ತಕ್ಕಂಥದ್ದಾಗಿದೆ, ನ್ಯಾಯಸಭೆ ಕೂತುಕೊಂಡರು, ಪುಸ್ತಕಗಳು ತೆರೆಯಲಾಯಿತು ಎಂಬುದಾಗಿ. ಪುಸ್ತಕಗಳು ತೆರೆಯಲ್ಪಟ್ಟವು ಎಂದರೆ, ಉದಾಹರಣೆಯಾಗಿ ಸತ್ಯವೇದದಲ್ಲಿ ಅತಿ ದೀರ್ಘಕಾಲ ಜೀವಿಸಿದಂಥ ವ್ಯಕ್ತಿ ಯಾರೆಂದರೆ ಮೆಥೂಸಲ. ಮೆಥೂಸಲನು 969 ವರ್ಷಗಳ ಕಾಲ ಈ ಲೋಕದಲ್ಲಿ ಜೀವಿಸಿದನು ಎಂಬುದಾಗಿ. 969 ವರ್ಷಗಳ ಕಾಲ ಜೀವಿಸಿದಂಥ ವ್ಯಕ್ತಿಯ ಜೀವನ ಚರಿತ್ರೆಯನ್ನು ಬರೆಯಬೇಕಾದರೆ ಎಷ್ಟು ಪುಸ್ತಕಗಳು, ಎಷ್ಟು ಹಾಳೆಗಳು ಬೇಕಾಗ್ತವೆ ಅಲ್ಲ ಪ್ರಿಯ ಕೇಳುಗರೆ? ಆದರೆ ದೇವರು ನಮ್ಮ ಎಲ್ಲ ಜೀವನ ಚರಿತ್ರೆಯನ್ನು ಒಂದೇ ಹಾಳೆಯಲ್ಲಿ, ಒಂದೇ ಪೇಪರಲ್ಲಿ ಆತನು ಬರೆದಿಟ್ಟಿದ್ದಾನೆ. ನಾವು ಹುಟ್ಟಿದ ದಿನದಿಂದ ಸಾಯುವವರೆಗೂ ಏನೆಲ್ಲ ಮಾಡಿದ್ದೇವೆ ಎಲ್ಲವೂ ಸಹ ಒಂದೇ ಹಾಳೆಯಲ್ಲಿ ಆತನು ಬರೆದಿದ್ದಾನೆ. ಅದಕ್ಕಾಗಿ ದಾವಿದನು ಈ ರೀತಿಯಾಗಿ ಹೇಳುವವನಾಗಿದ್ದಾನೆ. ಕೀರ್ತನೆ 139:16 ವಚನದಲ್ಲಿ, ಅದು ಇನ್ನೂ ಪೂರ್ಣವಾಗಿರುವಾಗ ನನ್ನ ಅಸ್ತಿತ್ವವನ್ನು ನಿನ್ನ ಕಣ್ಣುಗಳು ನೋಡಿದ್ದವು, ನನ್ನ ಅಂಗಗಳೆಲ್ಲ ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದ್ದವು, ಅವುಗಳಲ್ಲಿ ಒಂದಾದರೂ ಇಲ್ಲದಿದ್ದಾಗ ಅವುಗಳು ರೂಪಿಸಲ್ಪಟ್ಟವು ಎಂಬುದಾಗಿ ದಾವಿದನು ಹೇಳುವಂಥವನಾಗಿದ್ದಾನೆ. ನಾವು ತಾಯಿಯ ಗರ್ಭದಲ್ಲಿ ಪಿಂಡವಾಗಿರುವಾಗಲೇ ಆತನು ನಮ್ಮನ್ನು ನೋಡಿ ನಮ್ಮ ಬಗ್ಗೆ ತಿಳಿದುಕೊಂಡಿದ್ದಾನೆ. ನಾವು ಆ ದಿನದಿಂದ ನಮ್ಮ ಜೀವನದ ಪ್ರತಿಯೊಂದು ಘಟನೆಗಳನ್ನು ಪರಲೋಕದ ಪುಸ್ತಕದಲ್ಲಿ ಬರೆದಿಡುವಂಥದ್ದಾಗಿದೆ. ಪರಲೋಕದಲ್ಲಿರುವಂತಹ ಪುಸ್ತಕದಲ್ಲಿ ಬರೆದಿರುವ ನಮ್ಮ ಜೀವನ ಚರಿತ್ರೆಯನ್ನು ದೇವರು ಚಲನಚಿತ್ರದ ರೀತಿಯಲ್ಲಿ ಒಂದು ಪರದೆಯ ಮೇಲೆ ತೋರಿಸುವಂತಿವನಾಗಿದ್ದಾನೆ. ಹಾಗಾಗಿ ದೇವರು ಯಾರನ್ನೂ ಸಹ ನ್ಯಾಯ ವಿಚಾರಣೆಗೆ ಒಳಪಡಿಸದೆ ತೀರ್ಪನ್ನು ನೀಡುವುದಿಲ್ಲ ಎಂಬುದಕ್ಕೆ ಸತ್ಯವೇದದಲ್ಲಿ ಕೆಲವೊಂದು ಉದಾಹರಣೆಗಳನ್ನು ನಾವು ನೋಡಬಹುದಾಗಿದೆ. ಮೊದಲನೇದಾಗಿ ಆದಾಮ ಮತ್ತು ಹವ್ವಳು ಪಾಪ ಮಾಡಿದಾಗ ಎಲ್ಲವನ್ನ ತಿಳಿದುಕೊಂಡಂಥ ದೇವರು ಅವರನ್ನು ನೋಡಿ ತಕ್ಷಣ, ನೀವು ಪಾಪ ಮಾಡಿದ್ದೀರಾ, ನೀವು ನನ್ನ ಮಾತಿಗೆ ಅವಿಧೇಯರಾಗಿದ್ದೀರಾ, ಆದ್ದರಿಂದ ನಿಮಗೆ ನಾನು ಈ ರೀತಿಯಾದಂಥ ಶಿಕ್ಷೆಯನ್ನು ನೀಡಿ ಏದೆನ್ ತೋಟದಿಂದ ಹೊರಗೆ ಹಾಕುತ್ತೇನೆ ಎಂಬುದಾಗಿ ಬಂದು ಅವರಿಗೆ ಶಿಕ್ಷೆಯನ್ನು ನೀಡಿ ಹೊರಗೆ ಹಾಕಲಿಲ್ಲ. ಆದರೆ ಅದಕ್ಕೆ ಬದಲಾಗಿ ದೇವರು ಏದೆನ್ ತೋಟದಿಂದ ಹೊರಗಾಕುವುದಕ್ಕೂ ಮೊದಲು ದೇವರು ಆದಾಮ ಹವ್ವಳನ್ನು ಕರೆದು ನಡೆದಂಥ ಘಟನೆಯ ಬಗ್ಗೆ ವಿಚಾರಣೆಗೆ ಒಳಪಡಿಸುವಂತವರಾಗಿದ್ದಾರೆ. ಯಾಕೆಂದರೆ ಇಬ್ರಿಯದವರಿಗೆ ಬರೆದ ಪತ್ರಿಕೆ 4:13 ವಚನದಲ್ಲಿ ಈ ರೀತಿಯಾಗಿ ತಿಳಿಸ್ತಕ್ಕಂಥದ್ದಾಗಿದೆ, ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕು, ಆತನ ದೃಷ್ಟಿಗೆ ಸಮಸ್ತವೂ ಮುಚ್ಚು ಮರೆಯಿಲ್ಲದೆ ಬಯಲಾಗಿಯೂ, ಅಂದರೆ ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದೂ ಇಲ್ಲ ಎಂಬುದಾಗಿ ಆತನು ಬರೆಯುವಂಥವನಾಗಿದ್ದಾನೆ. ಆದ್ದರಿಂದ ದೇವರ ಮುಂದೆ ನಾವು ಎಲ್ಲವನ್ನ ಮುಚ್ಚು ಮರೆಯಿಲ್ಲದೆ ಆತನ ಮುಂದೆ ನಾವು ಎಲ್ಲದಕ್ಕೂ ಸಹ ಉತ್ತರವನ್ನು ಕಂಡುಕೊಳ್ಳುವಂಥವರಾಗಿದ್ದೇವೆ. ಅದೇ ರೀತಿಯಾಗಿ ದೇವರು ಏದೆನ್ ತೋಟದಲ್ಲಿ ಆದಾಮ ಅವಳನ್ನು ಕರೆದು ವಿಚಾರಣೆಗೆ ಒಳಪಡಿಸುವಂಥವರಾಗಿದ್ದಾರೆ. ಆದಿಕಾಂಡ ಪುಸ್ತಕ 3:11-13 ತನಕ ನಾವು ಓದುವುದಾದರೆ, ಅದಕ್ಕೆ ಆತನು, ನೀನು ಬೆತ್ತಲೆ ಇದ್ದಿ ಎಂದು ನಿನಗೆ ತಿಳಿಸಿದವರು ಯಾರು? ತಿನ್ನಬಾರದು, ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ತಿಂದಿಯೋ ಅನ್ನಲು, ಅವನು, ನೀನು ನನ್ನ ಸಂಗಡ ಇರುವುದಕ್ಕೆ ಕೊಟ್ಟ ಸ್ತ್ರೀಯು ಆ ಮರದ ಫಲವನ್ನು ನನಗೆ ಕೊಟ್ಟಳು, ನಾನು ತಿಂದೆನು ಎಂದು ಹೇಳಿದನು. ಕರ್ತನಾದ ದೇವರು ಸ್ತ್ರೀಗೆ, ಇದೇನು ನೀನು ಮಾಡಿದ್ದು ಎಂದು ಕೇಳಿದಾಗ, ಸ್ತ್ರೀಯು, ಸರ್ಪವು ನನ್ನನ್ನು ವಂಚಿಸಿದ್ದರಿಂದ ನಾನು ತಿಂದೆನು ಅಂದಳು. ಇಲ್ಲಿ ದೇವರು ಆದಾಮ ಹವ್ವಳನ್ನು ಕರೆದು ಇಬ್ಬರನ್ನೂ ಸಹ ದೇವರು ನ್ಯಾಯ ವಿಚಾರಣೆಗೆ ಒಳಪಡಿಸುವವನಾಗಿದ್ದಾನೆ. ಈ ಸಮಯದಲ್ಲಿ ದೇವರ ಮುಂದೆ ತಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವುದಕ್ಕಿಂತ ಬದಲಾಗಿ ಒಬ್ಬರಿಗೊಬ್ಬರು ದೂರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಒಬ್ಬರ ಮೇಲೆ ಒಬ್ಬರು ದೂರುವುದನ್ನು ನಾವು ಈ ವಾಕ್ಯಗಳಲ್ಲಿ ಗಮನಿಸುವಂಥವರಾಗಿದ್ದೇವೆ. ನಾವು ಸಹ ಅನೇಕ ಸಂದರ್ಭದಲ್ಲಿ ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳುವುದಕ್ಕಿಂತ ಬದಲಾಗಿ ನಾವು ಆ ತಪ್ಪನ್ನು ಬೇರೆಯವರ ಮೇಲೆ ಹೊರಿಸುವ ಹಾಗೆ ದೂರನ್ನು ಹೇಳುವಂಥವರಾಗಿದ್ದೇವೆ. ದೇವರು ಅವರಿಬ್ಬರನ್ನು ಕರೆಯುವುದು ನ್ಯಾಯ ವಿಚಾರಣೆಗೆ ಒಳಪಡಿಸುವಂತವನಾಗಿದ್ದಾನೆ. ನ್ಯಾಯ ವಿಚಾರಣೆ ನಡೆಸಿದ ನಂತರ ಅವರಿಗೆ ದೇವರು ಶಿಕ್ಷೆಯನ್ನು ವಿಧಿಸುವವನಾಗಿದ್ದಾನೆ. ನಂತರ ಅವರನ್ನು ಏದೇನ್ ತೋಟದಿಂದ ಹೊರಗೆ ಹಾಕುವುದನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಅವರ ಪಾಪದ ನಿಮಿತ್ತ ಈ ಲೋಕಕ್ಕೆ ಅನೇಕ ಪರಿಣಾಮಗಳು ಬಂದಿರುವುದನ್ನು ನಾವು ಇವತ್ತಿಗೂ ಸಹ ನೋಡುವಂಥವರಾಗಿದ್ದೇವೆ. ಒಬ್ಬರಿಗೂ ಸಹ ಅವರ ಪಾಪಕ್ಕೆ ತಕ್ಕಂತೆ ಶಿಕ್ಷೆಯನ್ನು ನೀಡದೆ ದೇವರು ಅವರನ್ನು ಬಿಡುವುದಿಲ್ಲ. ಎಲ್ಲರಿಗೂ ಸಹ ನ್ಯಾಯ ವಿಚಾರಣೆಗೆ ಒಳಪಡಿಸಿಯೇ ಶಿಕ್ಷೆಯನ್ನು ಕೊಡುವಂತೆವನಾಗಿದ್ದಾನೆ. ದೇವರು ಅದೇ ರೀತಿಯಾಗಿ ಆದಾಮ ಮತ್ತು ಹವ್ವಳಿಗೂ ಸಹ ನ್ಯಾಯ ವಿಚಾರಣೆಗೆ ಒಳಪಡಿಸಿ ಅನಂತರ ತೀರ್ಪನ್ನು ಮಾಡಿ ಅವರನ್ನು ಏದೇನ್ ತೋಟದಿಂದ ಹೊರಗಾಕುವಂತೆವರಾಗಿದ್ದಾರೆ. ಆದ್ದರಿಂದಲೇ ಸತ್ಯವೇದದಲ್ಲಿ ನಾವು ನೋಡಬಹುದಾಗಿದ್ದೇವೆ, ದೇವರು ನ್ಯಾಯ ವಿಚಾರಣೆಗೆ ಒಳಪಡಿಸದೆ, ನಮ್ಮ ಜೀವನ ಚರಿತ್ರೆಯ ಪುಸ್ತಕವನ್ನು ಪರೀಕ್ಷೆ ಮಾಡದೆ ದೇವರು ಯಾರನ್ನೂ ಸಹ ಶಿಕ್ಷೆಗೆ ಒಳಪಡಿಸುವುದಿಲ್ಲ. ಅದೇ ರೀತಿಯಾಗಿ ನಮ್ಮ ಆದಿ ಪಿತೃಗಳಿಗೆ ಹುಟ್ಟಿದಂತಹ ಮೊದಲ ಪುತ್ರ ಯಾರೆಂದರೆ ಕಾಯನ ಮತ್ತು ಆಬೇಲಿನ ವಿಚಾರವಾಗಿ ನಾವು ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯದಲ್ಲಿ ನೋಡುವಂಥವರಾಗಿದ್ದೇವೆ. ಇಲ್ಲೂ ಸಹ ಕಾಯನನು ಆಬೇಲನ ಕೊಂದ ನಂತರ ನಡೆದಂಥ ಘಟನೆ ನಮ್ಮೆಲ್ಲರಿಗೂ ಸಹ ತಿಳಿದಂಥದ್ದಾಗಿದೆ. ಯಾವಾಗ ದೇವರು ಕಾಯನ ಕಾಣಿಕೆಯನ್ನು ಮೆಚ್ಚದೆ ಹೋದನೋ ಆವಾಗ ಕಾಯನನು ಆಬೇಲನನ್ನು ಕರೆದುಕೊಂಡು ಹೋಗಿ ಅವನನ್ನು ಕೊಲೆ ಮಾಡುವಂಥವನಾಗಿದ್ದಾನೆ. ಆ ಸಮಯದಲ್ಲಿ ಎಲ್ಲವನ್ನ ತಿಳಿದಂಥ ದೇವರು ಕಾಯನಿಗೆ ಪ್ರಶ್ನೆಯನ್ನು ಮಾಡುವಂಥವರಾಗಿದ್ದಾರೆ. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 5ನೇ ವಚನದಲ್ಲಿ, ಆದರೆ ಕಾಯನನು ಅವನ ಕಾಣಿಕೆಯನ್ನು ಆತನು ಗೌರವಿಸಲಿಲ್ಲ, ಆಗ ಕಾಯನನು ಬಹು ಕೋಪಗೊಂಡನು, ಆತನ ಮುಖವು ಕಳೆಗುಂದಿತು ಎಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ. ನಂತರ 8ನೇ ವಚನದಲ್ಲಿ ನಾವು ನೋಡುವುದಾದರೆ, ಆಗ ಕಾಯನನು ತನ್ನ ಸಹೋದರನಾದ ಆಬೇಲನ ಸಂಗಡ ಮಾತನಾಡಿದನು. ತರುವಾಯ ಆದದ್ದೇನೆಂದರೆ, ಅವನು ಹೊಲದಲ್ಲಿದ್ದಾಗ ಕಾಯನನು ತನ್ನ ಸಹೋದರನಾದ ಆಬೇಲನಿಗೆ ವಿರುದ್ಧವಾಗಿ ಎದ್ದು ಅವನನ್ನು ಕುಂದು ಹಾಕಿದನು. ಇಂತಹ ಸಂದರ್ಭದಲ್ಲಿಯೇ ದೇವರು ಕೇಳುವಂತೆವನಾಗಿದ್ದಾನೆ, ಎಲ್ಲಿ ನಿನ್ನ ತಮ್ಮನು ಎಂಬುದಾಗಿ, ನನ್ನ ತಮ್ಮನನ್ನು ನಾನು ನೋಡಿಕೊಳ್ಳುವವನು ಎಂಬುದಾಗಿ ಹೇಳುವಂತೆವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ದೊಡ್ಡವನಾಗಿರ್ತಕ್ಕಂಥ ಕಾಯನನು ತನ್ನ ತಮ್ಮನನ್ನು ನೋಡಿಕೊಂಡು ನಡೆಸಬೇಕಾಗಿತ್ತು. ಆದರೆ ಅವನು ಹೇಳುವಂಥ ಪ್ರಶ್ನೆ ಏನೆಂದರೆ, ನಾನು ನನ್ನ ತಮ್ಮನನ್ನು ನೋಡಿಕೊಳ್ಳುವವನು ಎಂಬುದಾಗಿ. ಇಂತಹ ಸಂಬಂಧದಲ್ಲಿಯೇ ದೇವರು ಬಂದು ಕಾಯನನ ಸಂಗಡ ನ್ಯಾಯ ವಿಚಾರಣೆ ಮಾಡ್ತಕ್ಕಂಥವರಾಗಿದ್ದಾರೆ. ಅದನ್ನೇ ನಾವು ಇನ್ವೆಸ್ಟಿಗೇಟಿವ್ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದೇವೆ. ದೃಢೀಕರಿಸ್ತಕ್ಕಂಥವರಾಗಿದ್ದಾರೆ. ಅವನು ತಪ್ಪನ್ನು ಮನತಿರುಗುವ ಹಾಗೆ ದೇವರು ಇಲ್ಲಿ ಆತನಿಗೆ ಸಮಯವನ್ನು ಕೊಟ್ಟು ಪರೀಕ್ಷೆಗೆ, ನ್ಯಾಯ ವಿಚಾರಣೆಗೆ ಒಳಪಡಿಸುವಂಥವರಾಗಿದ್ದಾರೆ. ಆದರೆ ಆತನು ಮತ್ತೆ ಮತ್ತೆ ದೇವರಿಗೆ ವಿರುದ್ಧವಾಗಿ ಹೋಗುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ದೇವರು ಅವನಿಗೆ ಮನತಿರುಗಲು ಅವಕಾಶವನ್ನು ನೀಡುವವನಾಗಿದ್ದಾನೆ, ಪ್ರಶ್ನೆಯನ್ನು ಕೇಳುವವನಾಗಿದ್ದಾನೆ. ಒಂದು ಸಾರಿ, ಎರಡು ಸಾರಿ ಅಲ್ಲ, ಅನೇಕ ಸಾರಿ ಕಾಯನನ್ನು ದೇವರು ಪ್ರಶ್ನೆಯನ್ನು ಕೇಳುವಂಥವರಾಗಿದ್ದಾರೆ. ಆದರೆ ಅವನು ದೇವರಿಗೆ ವಿರುದ್ಧವಾಗಿ ಹೋಗುವಂಥವನಾಗಿದ್ದಾನೆ. ಯಾರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದೇ ದೇವರ ಉದ್ದೇಶ. ಅದಕ್ಕೋಸ್ಕರವೇ ದೇವರು ಈ ರೀತಿಯಾಗಿ ನ್ಯಾಯ ವಿಚಾರಣೆಗೆ ಒಳಪಡಿಸಿ ನಮ್ಮನ್ನು ನಡೆಸುವಂಥವನಾಗಿದ್ದಾನೆ. ನಾವು ಯಾವಾಗ ಮನತಿರುಗೋದಿಲ್ಲವೋ ಆಗ ಕಾಯನನ ರೀತಿಯಲ್ಲಿ ನಾವು ದೇವರ ಸನ್ನಿಧಿಯನ್ನು ಬಿಟ್ಟು ಹೋಗ್ತಕ್ಕಂಥವರಾಗಿದ್ದೇವೆ. ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಆದಿಕಾಂಡ ಪುಸ್ತಕ 16ನೇ ವಚನದಲ್ಲಿ, ಕಾಯನನು ಕರ್ತನ ಸನ್ನಿಂದ ಹೊರಟು ಏದೇನ್ ಪೂರ್ವ ದಿಕ್ಕನಲ್ಲಿರುವ ನೊಂದು ಎಂಬ ದೇಶದಲ್ಲಿ ವಾಸವಾಗಿದ್ದನು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ದೇವರಿಗೆ ಎಲ್ಲವೂ ಸಹ ಗೊತ್ತಿತ್ತು. ಆದರೂ ಸಹ ದೇವರು ಕಾಯನನ್ನು ಕರೆದು ಪರೀಕ್ಷೆಯನ್ನು ಮಾಡಿ ಅನಂತರ ಅವನಿಗೆ ಶಿಕ್ಷೆಯನ್ನು ನೀಡುವಂಥದ್ದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಹೌದು ಪ್ರಿಯ ಕೇಳುಗರೆ, ದೇವರ ವಾಕ್ಯದಲ್ಲಿ ಕೀರ್ತನೆ 1ನೇ ಅಧ್ಯಾಯ 5ನೇ ವಚನದಲ್ಲಿ, ಆದುದರಿಂದ ಭಕ್ತಿಹೀನರು ನ್ಯಾಯ ತೀರ್ಪಿನಲ್ಲಿ ಪಾಪಿಗಳು ನೀತಿವಂತರ ಸಭೆಯಲ್ಲಿ ನಿಲ್ಲರು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಕಾಯನನು ಅವನು ಭಕ್ತಿಹೀನಾಗಿದ್ದನು, ದುಷ್ಟನಾಗಿದ್ದನು, ಕೆಡುಕನಾಗಿದ್ದನು. ಆದ್ದರಿಂದಲೇ ದೇವರ ಮುಂದೆ ಅವನು ನಿಂತುಕೊಳ್ಳಲು ಸಾಧ್ಯವಾಗಲಿಲ್ಲ. ಈ ರೀತಿಯಾಗಿ ಸತ್ಯವೇದದಲ್ಲಿ ನಾವು ಅನೇಕ ಉದಾಹರಣೆಗಳನ್ನು ನೋಡಬಹುದು. ಇನ್ನು ಮುಂದೆ ಹೋಗಿ ನಾವು ನೋಡುವುದಾದರೆ, ನೋವನ ಕಾಲದಲ್ಲಿ ಜನರ ಪರಿಸ್ಥಿತಿ ಹೇಗಿತ್ತು? ಪ್ರಿಯ ಕೇಳುಗರೇ, ಜನರ ಪರಿಸ್ಥಿತಿ ದೇವರ ವಾಕ್ಯ ತಿಳಿಸತಕ್ಕಂಥರಾಗಿದ್ದಾರೆ. ಮನುಷ್ಯನ ದುಷ್ಟತ್ವವು ಭೂಮಿಯಲ್ಲಿ ಹೆಚ್ಚಿದ್ದನ್ನ ಆತನ ಹೃದಯದ ಆಲೋಚನೆಗಳು ಕಲ್ಪನೆಗಳೆಲ್ಲ ಯಾವಾಗಲೂ ಬರೀ ಕೆಟ್ಟವುಗಳೇ ಆಗಿದ್ದವು ಎಂಬುದಾಗಿ ತಿಳಿಸತಕ್ಕಂಥದ್ದಾಗಿದೆ. ಆ ರೀತಿಯಾಗಿ ಮನುಷ್ಯನು ಅನೇಕ ಪಾಪದಲ್ಲಿ ತುಂಬಿಕೊಂಡಿತ್ತು. ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ ನಿಮಿತ್ತವಾಗಿ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಪಡ್ತಕ್ಕಂಥವರಾಗಿದ್ದಾರೆ. ನಂತರ ಈ ಭೂಮಿಯನ್ನು ನಾನು ಅಳಿಸಿ ಬಿಡಬೇಕು, ನಾಶ ಮಾಡಿ ಬಿಡಬೇಕು ಎಂಬುದಾಗಿ ಪ್ರಯತ್ನಿಸುವಂಥವರಾಗಿದ್ದಾರೆ. ಆದರೆ ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡುವಂಥವರಾಗಿದ್ದೇವೆ, ನೋಹನಿಗೆ ಕೃಪೆ ದೊರಕಿತು ಎಂಬುದಾಗಿ ನಾವು ಸತ್ಯವೇದದಲ್ಲಿ ಓದುವಂಥವರಾಗಿದ್ದೇವೆ. ಕರ್ತನ ದೃಷ್ಟಿಯಲ್ಲಿ ನೋವನಿಗೆ ಕೃಪೆ ದೊರಕಿದ ನಿಮಿತ್ತವಾಗಿ ಆತನ ಮೂಲಕವಾಗಿ ಆಗಿನ ಲೋಕವನ್ನು ಜಲಪ್ರಳಯದಲ್ಲಿ ನಾಶ ಮಾಡುವುದಕ್ಕಿಂತ ಮೊದಲು ದೇವರು ನೋವನ ಮುಖಾಂತರವಾಗಿ ಆ ಲೋಕವನ್ನು ನ್ಯಾಯ ವಿಚಾರಣೆಗೆ ಒಳಪಡಿಸತಕ್ಕಂಥವನಾಗಿದ್ದಾನೆ. ನೋವನು 120 ವರ್ಷಗಳ ಕಾಲ ಎಲ್ಲರ ಸಂಗಡ ಹೋಗಿ ದೇವರ ಸಂದೇಶವನ್ನು ತಿಳಿಸಿ ನ್ಯಾಯ ವಿಚಾರಣೆಗೆ ಒಳಪಡಿಸುವಂಥವನಾಗಿದ್ದಾನೆ. ಯಾವಾಗ ನೋವನ ಮಾತನ್ನು ಕೇಳದೆ ಹೋಗ್ತಕ್ಕಂಥವರಾಗಿದ್ದಾರೋ ಜನಗಳು, ಆವಾಗ ಅವರ ಕುಟ್ಟೆಗಳು, ಅವರ ಎಲ್ಲ ಕೆಟ್ಟ ನಡತೆಗಳ ನಿಮಿತ್ತವಾಗಿ ದೇವರು ಅವರಿಗೆ ತೀರ್ಪನ್ನು ಬರಮಾಡುತ್ತಾನೆ. ಹೇಗೆಂಬುದಾಗಿ ನಾವು ನೋಡುವುದಾದರೆ ಜಲಪ್ರಳಯದ ಮೂಲಕವಾಗಿ ಅವರಿಗೆ ನಾಶನವನ್ನು ತಂದು ಆ ಲೋಕವನ್ನು ನಾಶಪಡಿಸತಕ್ಕಂಥವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ನಾವು ನೋಡಿದಾಗೆ ದೇವರು ಯಾರನ್ನು ಸಹ ವಿಚಾರಣೆಗೆ ಒಳಪಡಿಸದೆ ತೀರ್ಪನ್ನು ನೀಡುವುದಿಲ್ಲ. ಲೋಟನ ಕಾಲದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಆದಿಕಾಂಡ ಪುಸ್ತಕ 18:20 ನಾವು ನೋಡಬೇಕಾದರೆ ಅಬ್ರಾಹ್ಮನಿಗೆ ದೇವರು ತಿಳಿಸುವಂಥವರಾಗಿದ್ದಾರೆ. ಸೋದೋಮ್ ಗೋಮುರದ ಪಟ್ಟಣ, ಆ ಪಟ್ಟಣದ ಪಾಪದ ವಿಚಾರವಾಗಿ ಅವನ ಸಂಗಡ ಮಾತನಾಡತಕ್ಕಂಥವರಾಗಿದ್ದಾರೆ. ದೇವರು ದೇವದೂತರನ್ನು ಕಳಿಸುವುದರ ಮೂಲಕವಾಗಿ ಆ ಪಟ್ಟಣವನ್ನು ಪರೀಕ್ಷಿಸತಕ್ಕಂಥವರಾಗಿದ್ದಾರೆ. ಆ ಪಟ್ಟಣವನ್ನು ವಿಚಾರಣೆಗೆ ಒಳಪಡಿಸತಕ್ಕಂಥವರಾಗಿದ್ದಾರೆ, ಅಲ್ಲಿ ಯಾವ ರೀತಿಯ ಪಾಪ ಇದೆ ಎಂಬುದಾಗಿ. ಅನಂತರ ಆ ಪಟ್ಟಣಕ್ಕೆ ಅಗ್ನಿ ಗಂಧಕದ ಮಳೆಯನ್ನು ಸುರಿಸಿ ಆ ಪಟ್ಟಣವನ್ನು ನಾಶ ಮಾಡುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಅಂದರೆ ದೇವರು ನ್ಯಾಯ ವಿಚಾರಣೆ ನಂತರವೇ ತೀರ್ಪನ್ನು ನೀಡುವಂಥವನಾಗಿದ್ದಾನೆ. ಮೊದಲು ನ್ಯಾಯ ವಿಚಾರಣೆ, ಆನಂತರ ನ್ಯಾಯ ತೀರ್ಪು. ನ್ಯಾಯ ತೀರ್ಪು ಬೇರೆ, ನ್ಯಾಯ ವಿಚಾರಣೆ ಬೇರೆ. ಈಗ ಯೇಸು ಸ್ವಾಮಿ ಪರಲೋಕದ ಆ ಮಹಾಪರಿಶುದ್ಧ ಸ್ಥಳದಲ್ಲಿ ನ್ಯಾಯ ವಿಚಾರಣೆ ಮಾಡುವಂಥವನಾಗಿದ್ದಾನೆ. ಎರಡನೇ ಸಾರಿ ಈ ಲೋಕಕ್ಕೆ ನ್ಯಾಯ ತೀರ್ಪು ಮಾಡಲಿಕ್ಕೆ ಬರ್ತಕ್ಕಂಥವನಾಗಿದ್ದಾನೆ. ಇದನ್ನು ಹೊಸ ಒಡಂಬಡಿಕೆಯಲ್ಲಿ ದೇವರು ಮತ್ತೊಂದು ಸಾಮ್ಯದ ಮುಖಾಂತರವಾಗಿ ತಿಳಿಸುವಂಥವರಾಗಿದ್ದಾರೆ. ಈ ಸಾಮ್ಯವನ್ನು ನಾವು ಅನೇಕ ಸಂದರ್ಭದಲ್ಲಿ ಓದಿದ್ದೇವೆ, ಕೇಳಿದ್ದೇವೆ. ಮತ್ತಾಯನು ಬರೆದ ಪುಸ್ತಕ 22:1-14 ತನಕ ನಾವು ಓದುವುದಾದರೆ ಈ ಒಂದು ಸಾಮ್ಯದಲ್ಲಿ ಮದುವೆಗೆ ಬರುವಂತೆ, ಅರಸನ ಮಗನ ಮದುವೆಗೆ ಬರುವಂತೆ ಎಲ್ಲರನ್ನು ಸಹ ಕರೆಯುವಂಥವನಾಗಿದ್ದಾನೆ. ಅವರಿಗೆ ಆಹ್ವಾನವನ್ನು ನೀಡುವಂಥವನಾಗಿದ್ದಾನೆ, ಕರೆ ಓಲೆಯನ್ನು ನೀಡುವಂಥವನಾಗಿದ್ದಾನೆ. ಆದರೆ ಮದುವೆ ದಿನದಲ್ಲಿ ಯಾರು ಬರದೆ ಹೋದ ನಿಮಿತ್ತವಾಗಿ ದೇವರ ವಾಕ್ಯದಲ್ಲಿ ಮತ್ತಾಯನು ಬರೆದ ಪುಸ್ತಕ 22:9 ಆದುದರಿಂದ ನೀವು ಹೆದ್ದಾರಿಗಳಿಗೆ ಹೊರಟು ಹೋಗಿ ಕಂಡವರನ್ನೆಲ್ಲ, ಅಂದರೆ ಕೆಟ್ಟವರನ್ನ ಒಳ್ಳೆಯವರನ್ನ ಒಟ್ಟುಗೂಡಿಸಿಕೊಂಡು ಹೀಗೆ ಮದುವೆ ಅತಿಥಿಗಳು ಕರೆದುಕೊಂಡು ಬಂದು ತುಂಬಿಕೊಂಡರು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. 11 ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ, ಬಂದಂತಹ ಅತಿಥಿಗಳಿಗೆ ಆ ಮದುವೆ ವಸ್ತ್ರವನ್ನು ನೀಡುವಂಥವನಾಗಿದ್ದಾನೆ. ಅನಂತರ ಆ ಮದುವೆಯ ಮನೆಯ ಅರಸನು, ಯಜಮಾನನು ಯಾರೆಲ್ಲ ಆ ಮದುವೆಯ ವಸ್ತ್ರವನ್ನು ಉಟ್ಟುಕೊಂಡಿದ್ದಾರೆ, ಧರಿಸಿಕೊಂಡಿದ್ದಾರೆ ಅನ್ನುವುದನ್ನು ಪರೀಕ್ಷೆ ಮಾಡಲಿಕ್ಕೆ ಬರ್ತಕ್ಕಂಥವನಾಗಿದ್ದಾನೆ. ಆ ಒಂದು ಸಂದರ್ಭದಲ್ಲಿ ವಚನದಲ್ಲಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ, ಒಬ್ಬ ವ್ಯಕ್ತಿ ಆ ಮದುವೆಯ ವಸ್ತ್ರವನ್ನು ಹಾಕಿಕೊಳ್ಳದೆ ಕುಳಿತಿರುವುದನ್ನು ಗಮನಿಸಿದಂಥ ಅರಸನು ಹೇಳುವಂಥವನಾಗಿದ್ದಾನೆ, ನೀನು ಯಾಕೆ ಯಾವ ರೀತಿಯಲ್ಲಿ ಇಲ್ಲಿಗೆ ಬಂದೆ ಎಂಬುದಾಗಿ ಹೇಳುವಾಗ ಆತನು ಬಾಯಲ್ಲಿ ಯಾವ ಮಾತು ಇಲ್ಲದೆ ಇರುವಂಥ ಸಂದರ್ಭವನ್ನು ನೋಡಿ ತರುವಾಯ ಅರಸನು ಸೇವಕರಿಗೆ ಅವನ ಕೈ ಕಾಲುಗಳನ್ನು ಕಟ್ಟಿ ತೆಗೆದುಕೊಂಡು ಹೋಗಿ ಹೊರಗೆ ಕತ್ತಲೆಯಲ್ಲಿ ಹಾಕಿರಿ, ಅಲ್ಲಿ ಗೋಲಾಟವೂ ಅಲ್ಲು ಕಡೆಯವನವೂ ಇರುವುದು ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಇದೇ ರೀತಿಯಲ್ಲಿ ಪರಲೋಕದಲ್ಲಿ ದೇವರು ನ್ಯಾಯ ವಿಚಾರಣೆಯನ್ನು ಆರಂಭಿಸಿದ್ದಾನೆ. ದೇವರು ಎರಡನೇ ಸಾರಿ ಈ ಲೋಕಕ್ಕೆ ಬಂದು ನಮ್ಮನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗುವುದಕ್ಕಿಂತ ಮೊದಲು ನಾವು ಅನೀತಿಯ ವಸ್ತ್ರವನ್ನು ಧರಿಸಿಕೊಂಡಿದ್ದೇವಾ, ನೀತಿಯ ವಸ್ತ್ರವನ್ನು ಧರಿಸಿಕೊಂಡಿದ್ದೇವಾ ಎಂಬುದನ್ನು ದೇವರು ನ್ಯಾಯ ವಿಚಾರಣೆಯಲ್ಲಿ ಪರೀಕ್ಷಿಸುವಂಥವನಾಗಿದ್ದಾನೆ. ಈ ವಿಚಾರಣೆಯಲ್ಲಿ ನಾವು ನೀತಿವಂತರು ಎಂದು ಕಂಡುಕೊಂಡರೆ ಪರಲೋಕಕ್ಕೆ ನಾವು ಬದ್ಧರಾಗ್ತಕ್ಕಂಥವರಾಗಿದ್ದೇವೆ. ಒಂದು ವೇಳೆ ಅನೀತಿವಂತರು ಎಂದು ಕಂಡುಕೊಂಡ ಬಂದಲ್ಲಿ ನಾವು ನಿತ್ಯನಾಶನಕ್ಕೆ ಒಳಗಾಗ್ತಕ್ಕಂಥವರಾಗಿದ್ದೇವೆ. ಆದ್ದರಿಂದ ದೇವರು ಕಾಯಿನನ್ನು ಎಚ್ಚರಿಸಿದನು, ಪರೀಕ್ಷಿಸಿದನು. ಆದ್ದರಿಂದ ನೋವನ ಮೂಲಕವಾಗಿ ಆ ಲೋಕವನ್ನು ಎಚ್ಚರಿಸಿದನು. ಲೋಟನ ಮೂಲಕ ದೇವದೂತರು ಆ ಒಂದು ಸೋದೋಮ್ ಗೊಮೊರ ಪಟ್ಟಣವನ್ನು ಎಚ್ಚರಿಸಿದರು. ಈಗ ದೇವರು ನ್ಯಾಯ ವಿಚಾರಣೆಗಳಿಗೆ ಬಂದಿದೆ ಎಂಬುದಾಗಿ ಪ್ರಕಟಣೆ ಪುಸ್ತಕ 14:6-7 ತಿಳಿಸುವಂಥವರಾಗಿದ್ದಾರೆ. ನಾವು ಯೋಚಿಸಬೇಕು ಪ್ರಿಯ ಕೇಳುಗರೆ, ನಾವು ಯಾವ ರೀತಿಯಲ್ಲಿ ಜೀವಿಸತಕ್ಕಂಥವರಾಗಿದ್ದೇವೆ. ದೇವರು ಒಂದು ವೇಳೆ ನಮ್ಮ ಒಂದು ಜೀವನ ಚರಿತ್ರೆಯನ್ನು ತೆಗೆದುಕೊಂಡರೆ ನಾವು ದೇವರ ದೃಷ್ಟಿಯಲ್ಲಿ ಯಾವ ರೀತಿಯಲ್ಲಿ ಕಂಡು ಬರ್ತಕ್ಕಂಥವರಾಗಿದ್ದೇವೆ? ಯೋಚಿಸಿರಿ, ಮನ ತಿರುಗಿರಿ. ನ್ಯಾಯ ವಿಚಾರಣೆಯಲ್ಲಿ ನಮ್ಮ ಹೆಸರು ಜೀವಧಾರ ಪಟ್ಟಿಯಲ್ಲಿ ಬರೆಯಲ್ಪಟ್ಟು ಪರಲೋಕ ರಾಜ್ಯಕ್ಕೆ ನಾವು ಬಾಧ್ಯಸ್ಥರಾಗೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಹೌದು ಸ್ವಾಮಿ, ನೀ ನ್ಯಾಯಸ್ಥಾನದಲ್ಲಿ ಕುಳಿತಿದ್ದೀಯ. ನೀನು ಈ ಲೋಕಕ್ಕೆ ಬರುವುದಕ್ಕಿಂತ ಮೊದಲು ನಮ್ಮ ಪುಸ್ತಕಗಳನ್ನು ತೆಗೆದುಕೊಂಡು ನೀನು ಪರೀಕ್ಷಿಸುವಂಥ ದೇವರಾಗಿದ್ದೀಯ. ಹೌದು ದೇವ, ಈ ಸಮಯದಲ್ಲಿ ಕೇಳುಗರು ಅವರ ಜೀವಿತದಲ್ಲಿ ನ್ಯಾಯ ವಿಚಾರಣೆ ಬಗ್ಗೆ ಅರಿತುಕೊಳ್ಳದೇ ಇದ್ದಂಥ ಪಕ್ಷದಲ್ಲಿ ಈ ಸಮಯದಲ್ಲಿ ನೀನು ಅವರ ಹೃದಯದಲ್ಲಿ ಮಾತನಾಡು. ನಾವು ನೀತಿವಂತರಾಗಿ ಜೀವಿಸಬೇಕು, ಯಾಕೆಂದರೆ ದೇವರು ನನಗೆ ನ್ಯಾಯ ವಿಚಾರಣೆ ಮಾಡ್ತಕ್ಕಂಥವನಾಗಿದ್ದೇನೆ ಎನ್ನುವಂಥ ಅರಿವನ್ನು ಅವರಿಗೆ ಕೊಟ್ಟು ಮನ ತಿರುಗಿ ಪರಲೋಕ ರಾಜ್ಯಕ್ಕೆ ಅವರು ಬಾಧ್ಯಸ್ಥರಾಗಿ ನಿನ್ನ ಬರೋಣದಲ್ಲಿ ಪರಲೋಕ ರಾಜ್ಯದಲ್ಲಿ ಸೇರುವಾಗೆ ಅವರನ್ನು ಆಶೀರ್ವದಿಸು. ಅವರ ಹೃದಯದಲ್ಲಿ ನೀನು ಮಾತನಾಡು. ಎಲ್ಲ ರೀತಿಯ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟು ನಮ್ಮನ್ನು ಕರೆದುಕೊಂಡು ಹೋಗಲು ಬಾಸ್ವಾಮಿ, ನೀನೇ ನಮ್ಮನ್ನು ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಲೋಕ ಪರಿಶೂನ್ಯವೇ ಎಂದೆಂದು ಪರಿತಾಪವೇ, ಈ ಲೋಕ ತ್ಯಜಿಸಿ ಪರಲೋಕಕ್ಕಾಗಿ ತವ ಕಾಪಡು ಮಾನವ. ಈ ಲೋಕ ಪರಿಶೂನ್ಯವೇ ಎಂದೆಂದು ಪರಿತಾಪವೇ, ಲೋಕ ತ್ಯಜಿಸಿ ಪರಲೋಕಕ್ಕಾಗಿ ತವ ಕಾಪಡು ಮಾನವ. ಈ ಲೋಕ ಯಾತ್ರೆಯು ಬಲು ಅಲ್ಪವೆಂದು ತಿಳಿದಿಲ್ಲವೇನು ಓ ಮಾನವ? ಲೋಕ ಚಿಂತೆಯು ಕ್ಷಣ ಮಾತ್ರವೆಂಬ ಅರಿವಿಲ್ಲವೇನು ಓ ಮಾನವ? ಕ್ರಿಸ್ತನೆ ನಿನ್ನಯ ಜೀವಿತವೆಂದು, ಆತನೇ ನಿನಗೆ ಸರ್ವಸ್ವವೆಂದು ಯೋಚಿಸಬಾರದೇಕೇ?